ಎದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ತ್ರಿವಿಕ್ರಮನನ್ನು ಸ್ಮರಣೆ ಮಾಡಬೇಕು ಅಂತ ದಾಸರು ಹೇಳಿದ್ದಾರೆ. ದಾಸರು ಹೇಳುವಾಗ ಆ ಒಂದು ವಿಷಯವನ್ನು ಹೇಳಿದ್ದಾರೆ. ಏನು ಇದು ಮಾತೃಕಾ ಸಂಧಿಯಲ್ಲಿ 12th ಪದ್ಯ ಇಲ್ಲಿ ಹೇಳುವಾಗ ಈ ಪರಿ ಚಿಂತಿಸುವ ಜನರ ಅಂತ ಕೊನೆಯಲ್ಲಿ ಹೇಳಿದ್ದಾರೆ. ಈ ಪರಿ ಕಿವಿಯಲ್ಲಿ ಈ ತ್ರಿವಿಕ್ರಮ ಬಾಂಬೊಳೆಯ ಜನಕ ತ್ರಿವಿಕ್ರಮನನ್ನ ಚಿಂತನೆ ಮಾಡಬೇಕು ಅಂತ. ಈ ಪರಿ ಅಂದ್ರೆ ಹೇಗೆ ಅಂದ್ರೆ ನಮ್ಗೆ ವಾದಿರಾಜರು ಅಲ್ಲಿ ತೀರ್ಥ ಪ್ರಬಂಧದಲ್ಲಿ ಬೋತ್ ಪಶ್ಚಿಮ ಪ್ರಬಂಧದಲ್ಲಿನೂ ಮಾಡಿದ್ದಾರೆ, ಆಮೇಲೆ ಪೂರ್ವ ಪ್ರಬಂಧದಲ್ಲಿನೂ ಮಾಡಿದ್ದಾರೆ. ಎಲ್ಲಿ ಬರುತ್ತೆ ಅಂದ್ರೆ ಈ ತ್ರಿವಿಕ್ರಮನದ್ದು ದ್ವಾರಕೆಯಲ್ಲಿ. ದ್ವಾರಕೆಯಲ್ಲಿ ನಮ್ಗೆ ಕೃಷ್ಣ ಇದ್ದಾನೆ ಅಂತ ಗೊತ್ತು, ದ್ವಾರಕಾ ಕೃಷ್ಣ ಅಂತ ಗೊತ್ತು. ಎಲ್ಲಿ ತ್ರಿವಿಕ್ರಮ ಬಂದ ಅಂದ್ರೆ ಅಲ್ಲಿ ಹೇಳ್ತಾರೆ ಈ ಕೃಷ್ಣನ ವಿಗ್ರಹ ಅಲ್ಲಿ ದ್ವಾರಕಾಧೀಶ ಅಂತ ಇರೋದು ತ್ರಿವಿಕ್ರಮನೇ ಅಂತ ಹೇಳ್ತಾರೆ, ತ್ರಿವಿಕ್ರಮ ರೂಪ ಅಂತ ಹೇಳ್ತಾರೆ ಅಲ್ಲಿ ಅವರು. ಅದಕ್ಕೆ ದ್ವಾರಕಾ ಕ್ಷೇತ್ರಕ್ಕೆ ಹೇಳುವಾಗ ಆ ಕಥೆಯನ್ನು ಅಲ್ಲಿ ಹೇಳ್ತಾರೆ, ಆ ಸ್ಥಳ ಮಹಿಮೆಯನ್ನು ಹೇಳುವಾಗ ಹೇಳ್ತಾರೆ ಏನು ಅಂದ್ರೆ ದ್ವಾರಕಾ ಇಲ್ಲಿ ಹೇಗಿದ್ದಾನಂದ್ರೆ ವಿಶ್ವಂಬರ ಅಂತ ಅಲ್ಲಿ ತ್ರಿವಿಕ್ರಮ ಅಲ್ಲಿ ಹೇಳುವಾಗ ಗೋಮತಿ ತ್ರಿವಿಕ್ರಮನನ್ನ ಹೇಳುವಾಗ ಇಲ್ಲಿ 90th ಪದ್ಯ ಇಲ್ಲಿ ಹೇಳುವಾಗ ಹೇಳ್ತಾರೆ ವಿಶ್ವಂಬರ ಅಂತ ಇವನನ್ನು ಕರೀತಾರೆ. ವಿಶ್ವಂಬರ ಅಂದ್ರೆ ಇಡೀ ಒಂದು ಬ್ರಹ್ಮಾಂಡವನ್ನು ಹೊತ್ತಿದ್ದಾನೆ ಅಂತ ಹೇಳ್ತಾರೆ. ಆ ಬ್ರಹ್ಮಾಂಡವನ್ನು ಅವನು ಹೇಗೆ ಹೊತ್ತುಕೊಂಡಿದ್ದಾನೆ ಅದನ್ನ ನಾವು ಭಾಗವತದಲ್ಲಿ ಅದು ನೋಡಿದ್ದೀವಿ. ದೇವರ ಒಂದೊಂದು ಅಂಗಗಳಲ್ಲಿನೂ ಹೇಗೆ ಕಾಣಿಸಿತ್ತು, ಆ ಒಂದು ಬಲಿಚಕ್ರವರ್ತಿಗೆ ಹೇಗೆ ದರ್ಶನ ದೇವರು ಕೊಟ್ಟ ಅಂತ ನಾವು ಭಾಗವತ ನೋಡಿದಾಗ ಅದನ್ನ ನೋಡಿದ್ದೀವಿ. ಆ ಪಾದದಲ್ಲಿ ಏನಿದೆ, ಪಾದದಲ್ಲಿ ದೇವರ ಪಾದದಲ್ಲಿ ಭೂಮಿ ಇದೆ ಅಂತ ಅಲ್ಲಿ ಚಿಂತನೆ. ದೇವರ ಪಾದ ಭೂಮಿ ಅಂದ್ರೆ ಪಾದದ ಕೆಳಗೆ ಇರೋದು ಬಂದು ಸಪ್ತ ಪಾತಾಳ ಲೋಕ ಅಂತ ಚಿಂತನೆ, ಮತ್ತು ಅವನ ಜಂಗಗಳಲ್ಲಿ ಆ ಒಂದು ಪರ್ವತಗಳು ಇದೆ ಅಂತ ಚಿಂತನೆ ಮಾಡಿದ್ದೀವಿ. ಆಮೇಲೆ ಅವನ ಜಾನುಗಳಲ್ಲಿ ಮತ್ತು ಸಾಧ್ಯರು ಪಕ್ಷಿಗಳು ಮತ್ತು ಮರುತ್ತುಗಳು ಇದ್ದಾರೆ. ದೇವರ ಪೀತಾಂಬರ ಹುಟ್ಟುಕೊಂಡಿದ್ದಾನ, ಆ ಪೀತಾಂಬರದಲ್ಲಿ ಸಾಧ್ಯ ದೇವತೆಗಳು ಇದ್ದಾರೆ. ಗುಹ್ಯಸ್ಥಾನದಲ್ಲಿ ಪ್ರಜಾಪತಿ ಕಟಿ ಪ್ರದೇಶದಲ್ಲಿ ಬಲಿಚಕ್ರವರ್ತಿ ತನ್ನನ್ನು ಮತ್ತು ಎಂಟೈರ್ ಅಸುರ ಗಣವನ್ನು ನೋಡ್ತಾನಂತ. ಉದರದಲ್ಲಿ ಸಾಗರ ಇದೆ, ನಾಭಿಯಲ್ಲಿ ಅಂತರಿಕ್ಷ ಇದೆ, ಆಮೇಲೆ ವಕ್ಷಸ್ಥಲ ಆ ಒಂದು ಚೆಸ್ಟ್ ಅಂತ ಹೇಳ್ತೀವಿ ಅಲ್ಲಿ ಬಂದು ಆ ನಕ್ಷತ್ರಗಳಿಗೂ ಮಾಲಾಕಾರವಾಗಿ ನಿಂತಿದೆ, ಮತ್ತು ಹೃದಯದಲ್ಲಿ ಧರ್ಮ ಇದೆ, ಮತ್ತು ಸ್ತನಗಳಲ್ಲಿ ಯಾರಿದ್ದಾರೆ ಅಂದ್ರೆ ಋತಂ ಸತ್ಯಂ ಅಂತ. ಋತ ಅಂದ್ರೆ ಯಥಾರ್ಥ ಜ್ಞಾನ, ಸ್ತನಪಾನ ಅಂದ್ರೆ ಋತ ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನಕ್ಕೆ ಅನುಗುಣವಾದ ನಮ್ಮ ನಡೆ ಇರಬೇಕು. ಋತಂ ಸತ್ಯಂ ಅಂತ ಎರಡು ರೂಪದಿಂದ ಇದ್ದಾನೆ, ಮನಸ್ಸಲ್ಲಿ ಚಂದ್ರ ಇದ್ದಾನೆ, ಮತ್ತು ಆ ಒಂದು ವಕ್ಷಸ್ಥಲಕ್ಕೆ ಸ್ವಲ್ಪ ಮೇಲಕ್ಕೆ ಹೃದಯಕ್ಕೆ ಮೇಲೆ ವಕ್ಷಸ್ಥಲದಲ್ಲಿ ಲಕ್ಷ್ಮಿ ನಿಂತಿದ್ದಾಳೆ. ಆಮೇಲೆ ಕಂಠದಲ್ಲಿ ಛಂದೋಭಿಮಾನಿ ದೇವತೆಗಳಿದ್ದಾರೆ, ಮತ್ತು ಬಾಹುಗಳಲ್ಲಿ ಇಂದ್ರ ನಿಂತಿದ್ದಾನೆ, ಮತ್ತು ಕಿವಿಯಲ್ಲಿ ದಿಗ್ದೇವತೆಗಳಿದ್ದಾರೆ, ತಲೆಯಲ್ಲಿ ಸ್ವರ್ಗ ಇದೆ, ಮತ್ತು ಕೇಶದಲ್ಲಿ ಮೇಘ ಆ ಒಂದು ಮೇಘಗಳ ಸಮೂಹ ಅಲ್ಲಿ ನಿಂತಿದೆ, ಮತ್ತು ಕಣ್ಣಲ್ಲಿ ಆ ಸೂರ್ಯ ಚಂದ್ರರಿದ್ದಾರೆ, ಮುಖದಲ್ಲಿ ಅಗ್ನಿ. ಅದು ವಿರಾಟ ರೂಪಕ್ಕೆ ಬಂದಂತೆ ಮೋಸ್ಟ್ಲಿ ಬರುತ್ತೆ. ವಾಕ್ ಹೊರಗೆ ಬರುವಂತ ವಾಕಿನಲ್ಲಿ ವೇದಗಳು ಬರ್ತಾ ಇದೆ. ಜಿಹ್ವೆಯಲ್ಲಿ ವರುಣ ಇದ್ದಾನೆ, ಮತ್ತು ಆ ಒಂದು ಭ್ರೂ ಸ್ಥಾನದಲ್ಲಿ ವಿಧಿ ಎರಡು ಭ್ರೂಗಳು ಐಬ್ರೋ ಅಂತ ತಕೊಂಡ್ರೆ ಅಲ್ಲಿ ವಿಧಿ ನಿಷೇಧಗಳು ಅಂಬೋದಿರತ್ತೆ. ಆಮೇಲೆ ಲೋಭ ಅಂಬೋದು ಕೆಳಗಿನ ಓಷ್ಟಿ ಲೋವರ್ ಲಿಪ್. ಆಮೇಲೆ ಕ್ರೋಧ ಅಂಬೋದು ಆ ಭ್ರೂ ಮಧ್ಯದಿಂದ ಕ್ರೋಧ ಆಗತ್ತೆ, ಮತ್ತು ಚರ್ಮಗಳಲ್ಲಿ ಕಾಮದೇವನಿದ್ದಾನೆ, ಮತ್ತು ಹಿಂಭಾಗದಲ್ಲಿ ಅಧರ್ಮ, ಮತ್ತು ಯಜ್ಞ ಕಾಲಲ್ಲಿ ಯಜ್ಞ ಇದೆ, ಮತ್ತು ಮೃತ್ಯು ದೇವತ ನಮ್ಮ ನೆಳನಂತೆ ಅವನ ನೆಳನಂತೆ ಅಂದ್ರೆ ಬೆನ್ನ ಹಿಂದೆ ಯಾವಾಗ್ಲೂ ಮೃತ್ಯು ದೇವತ ನಿಂತಿದ್ದಾನೆ. ಅವನು ನಗುಮುಖ, ಆ ನಗುಮುಖದಲ್ಲಿ ಒಂದು ಮಾಯ ಅಂದ್ರೆ ಅವನ ಶಕ್ತಿ ಕಾಣಿಸುತ್ತೆ, ಮತ್ತು ರೋಮಗಳಲ್ಲಿ ವೃಕ್ಷ ಲತೆಗಳು ಇದೆ, ಇಂದ್ರಿಯಗಳಲ್ಲಿ ಆ ಒಂದು ದೇವತೆಗಳು ಋಷಿಗಳು ಎಲ್ಲರೂ ನಿಂತಿದ್ದಾರೆ, ಮತ್ತು ನಾಡಿಗಳಲ್ಲಿ ನದಿ ಅಭಿಮಾನಿ ದೇವತೆಗಳಿದ್ದಾರೆ. ಆಮೇಲೆ ಉಗುರಲ್ಲಿ ಯಾವ ಯಾವ್ದು ಕಠಿಣವಾದ ಪದಾರ್ಥ ಅಂದ್ರೆ ಕಲ್ಲುಗಳು, ಆ ಕಲ್ಲುಗಳು ಶಿಲೆಗಳು ಅದು ಆ ಉಗುರಲ್ಲಿ ಇದೆ ಅಂತ. ಆಮೇಲೆ ಅವನ ಬುದ್ಧಿ ಬ್ರಹ್ಮದೇವರು ಅಂತ ಹೀಗೆ ಒಂದೊಂದು ವರ್ಣನೆ ಮಾಡ್ತಾ ಹೋಗ್ತಾರಲ್ಲ ಅದನ್ನ ಹೇಳ್ತಾರೆ. ಅದಕ್ಕೆ ವಿಶ್ವ, ಅದಕ್ಕೆ ಅದನ್ನ ಇಟ್ಟುಕೊಂಡು ವಾದಿರಾಜರು ಹೇಳ್ತಾರೆ, ವಿಶ್ವಂಬರ, ವಿಶ್ವಂಬರನಾಗಿದ್ದೀ, ವಿಶ್ವವನ್ನ ಹೊತ್ತುಕೊಂಡಿದ್ದಿ, ಹೇಗೆ ಹೊತ್ತುಕೊಂಡಿದ್ದಿ ಅಂದ್ರೆ ನಿಬಿಡವಾಗಿ ಅಂದ್ರೆ ಸಾಂದ್ರವಾಗಿ ಅಂದ್ರೆ ಒಂದು ಡೆನ್ಸ್ ಆಗಿ ಎಲ್ಲಾ ಕಡೆನೂ ಅವನೇ ಇದ್ದಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಹೇಳ್ತಾರೆ ವಿಶ್ವಾಂಬರವಾಗಿದ್ದಿ ನೀನು, ಆಮೇಲೆ ನೀನು ಏನು ಮಾಡಿದ್ದಿ ಅಂದ್ರೆ ಆ ಒಂದು ದ್ವಾರಕಾಪುರ, ದ್ವಾರಕಾಪುರ ಅಂತ ಬರುವಾಗ ಆ ದ್ವಾರಕಾ ನಗರ ಮಾತ್ರ ಅಲ್ಲ, ನಮ್ಮ ದೇಹವನ್ನೇ ದ್ವಾರಕಾ, ಹೇ ದ್ವಾರಕಾನಾಥ ಅಂತ ದ್ರೌಪದಿ ಕರೀತಾಳಂತೆ, ದ್ವಾರಕಾ ಅಂತ ನಮ್ಮ ನವದ್ವಾರದಿಂದ ಸಹಿತವಾದ ಈ ದೇಹವೇ ದ್ವಾರಕಾ ಆಗತ್ತೆ. ಸೊ ಇಲ್ಲಿ ಇರುವಂತ, ಇಲ್ಲಿ ಯಾರಿದ್ದಾನ, ಅಲ್ಲಿ ಇರುವಂತಹ ದ್ವಾರಕಾ ಮಾತ್ರ ಅಲ್ಲ, ಈ ದೇಹ ಅಂಬೋ ದ್ವಾರಕಾ ನಗರದಲ್ಲಿ ಏನಾಗಿದೆ ಅಂದ್ರೆ ಕುಶ ನಾಮಕ, ಕುಶಾಸುರ ಅಂತ, ಅವನು ಕುಶಾಸುರ ಅಂಬವನು ಏನು ಮಾಡಿದ್ದಾನೆ, ಈ ಒಂದು ದೇಹವನ್ನ ಆಕ್ರಮಣ ಮಾಡಿ ಆರ್ ಅಥವಾ ಆ ಒಂದು ಕುಶಸ್ಥಲಿ, ಆ ದ್ವಾರಕಾವತಿ ಅಂಬುವ ನಗರವನ್ನ ಆಕ್ರಮ ಮಾಡಿ ಕಷ್ಟ ಕೊಡ್ತಾ ಇರೋವಾಗ ದೇವರು ಏನು ಮಾಡಿದ್ದಾನಂದ್ರೆ ಈ ಭೂಮಿ ಅಂದ್ರೆ ಅವನು ಆ ಬಲಿಚಕ್ರವರ್ತಿಯ ಮನೆಯಿಂದ ಅಂದ್ರೆ ಆ ರಸಾತಲದಿಂದ ಆ ಸುತಲ ಲೋಕದಿಂದ ಹೊರಗೆ ಬಂದ ಅಂತ, ಸುತಲ ಲೋಕದಿಂದ ಅವನು ಹೊರಗೆ ಬಂದು ಎಲ್ಲವನ್ನು ಒಡೆದು, ಈ ಭೂಮಿ ಎಲ್ಲವನ್ನು ಒಡೆದು ಭೇದನೆ ಮಾಡಿ ಆ ಹೊರಗೆ ಬಂದು ಆ ಕುಶ ಅಂಬೋ ರಾಕ್ಷಸನನ್ನ ಸಂಹಾರ ಮಾಡಿ ಆ ಒಂದು ಬ್ರಾಹ್ಮಣರು ಆ ಕುಶದಿಂದಲೇ ದೇವರನ್ನ ಅರ್ಚನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಯೋಗ್ಯವಾದ ಸ್ಥಾನವಾಗ ಈ ದ್ವಾರಕಾಪುರಿಯನ್ನ ಮಾಡಿದ್ದಾನೆ ಅಂತ ಅಲ್ಲಿ ಆ ದ್ವಾರಕಾಪುರಿಯನ್ನ ಇರುವಂತ ಆ ತ್ರಿವಿಕ್ರಮನನ್ನ ಚಿಂತನೆ ಮಾಡ್ತಾರ. ಆಮೇಲೆ ಈ ತ್ರಿವಿಕ್ರಮನಿಂದ ಹೇಗೆ ನಮ್ಗೆ ರಕ್ಷಣೆ ಬರುತ್ತೆ, ಆ ಒಂದು ಕುಶಸ್ಥಲಿ, ಆ ಒಂದು ಕುಶವನ್ನ ಇಟ್ಟುಕೊಂಡು ಈ ಒಂದು ಬ್ರಾಹ್ಮಣರು ದೇವರನ್ನ ಪೂಜೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗತ್ತಂದ್ರೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ತ್ರಿವಿಕ್ರಮೋ ವಿಜಯತೆ ತ್ರೈ ವಿಖ್ಯಾತ ವಿಕ್ರಮ ಅಂದ್ರೆ ಅವನು ತ್ರಿವಿಕ್ರಮ ಅಂಬೋದಕ್ಕೆ ಇನ್ನೊಂದು ಮೀನಿಂಗ್ ಕೊಡ್ತಾ, ತ್ರಿವಿಕ್ರಮ ಅಂದ್ರೆ ತ್ರೈ ವಿಖ್ಯಾತ ವಿಕ್ರಮ ಅಂದ, ತ್ರೈ ವಿಖ್ಯಾತ ಅಂದ್ರೆ ನೀನು ವೇದಗಳಲ್ಲಿ ಹೇಳಿದ್ದಾರಲ್ಲ, ಈ ವೇದಗಳಲ್ಲಿಲ್ಲ ವೇದದ ಜ್ಞಾನವನ್ನ ಕೊಡ್ತಾ ಇದ್ದೀವಿ. ಯಾವ ರೀತಿಯಿಂದ ಮೂರು ವಿಧ ವೇದಗಳಲ್ಲಿ ತ್ರೈ ಅಂತ ಕರೀತಾರೆ, ತ್ರೈ ಅಂದ್ರೆ ಮೂರು ವಿಧ ಏನು ಅಂದ್ರೆ ಒಂದು ಋಗ್ವೇದ ಮತ್ತು ಸಾಮವೇದ, ಸಾಮವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಂತ. ಋಗ್ವೇದ ಅಂದ್ರೆ ಋಕ್ಕುಗಳಿಂದ ಆಗಿದೆ, ಆ ಪದ್ಯರೂಪವಾಗಿ ಒಂದಿದೆ, ಗದ್ಯ ರೂಪವಾಗಿ ಯಜುರ್ವೇದ ಇದೆ, ಪದ್ಯಗಳ ಜೊತೆಯಲ್ಲಿ ನಾದ ಸೇರಿಸಿದಾಗ ಸಾಮವೇದ ಆಗತ್ತೆ. ಸೊ ಹೀಗೆ ತ್ರೈ ಅಂತ ಹೇಳ್ತಾರೆ. ಈ ತ್ರೈ ಈ ಮೂರಲ್ಲಿನೂ ನೀನು ವ್ಯಾಪ್ತವಾಗಿದೆ ಅಂದ್ರೆ ಮೂರನಿಂದಲೂ ನೀನು ಪ್ರತಿಪಾದ್ಯನಾಗಿ ಇದ್ದಿ, ಈ ಜ್ಞಾನವನ್ನ ನೀನೇ ಕೊಡಬೇಕು ಅಂತ ಹೇಳ್ತಾ ಇದ್ದಿ, ನೀನೇ ಕೊಡಬೇಕು ಅಂತ ಅಲ್ಲಿ ಬಂದು ನೀನು ನಿಂತಿದ್ದಿ, ಆ ಕುಶಸ್ಥಲಿ ಎಂಬ ಪಟ್ಟಣದಲ್ಲಿ ಬಂದು ನಿಂತಿದ್ದಿ ಅಂತ ಹೇಳಿ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಇದು ಚಮತ್ಕಾರವಾಗಿ ಹೇಳ್ತಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಗದ, ನೀನ್ ಯಾಗ ನಿಂತಿದ್ದಿ ಅಂದ್ರೆ ಗದೆಯನ್ನ ಇಟ್ಟುಕೊಂಡು ನಿಂತಿದ್ದಿ ಅಂತ ಹೇಳ್ತಾರೆ. ಆ ಗದೆ ಕೌಮೋದಕಿ ಎಂಬ ಗದೆಯನ್ನ ನೀನು ಇಟ್ಟುಕೊಂಡಿದ್ದಿ. ಸೊ ಸಗದ ಅಂತ ಗದೆ ಸಹಿತನಾಗೇ ಇದ್ದಿ. ದೇವರನ್ನ ಚಿಂತನೆ ಮಾಡ್ಬೇಕು ಅಂದ್ರೆ ಗದಾಧಾರಿಯಾಗಿ ಚಿಂತನೆ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಯಾಕೆಂದ್ರೆ ನಾವು ನಿದ್ರೆಯಲ್ಲಿ ಅಜ್ಞಾನದಲ್ಲಿ ಗಾಢವಾದ ನಿದ್ರೆಯಲ್ಲಿ ನಾವು ಮಲ್ಕೊಂಡಿರುವಾಗ ಆ ಗದೆಯಿಂದ ನಮ್ಮನ್ನ ನೀವು ಎಬ್ಬಿಸಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಸಗದ ಆ ಗದೆ ನಮ್ಮನ್ನ ಅಜ್ಞಾನದಿಂದ ಅಜ್ಞಾನವನ್ನ ಒಡೆದು ನಮಗೆ ಜ್ಞಾನವನ್ನ ಕೊಡಬೇಕು ಅಂದ್ರೆ ಸಗದ ಅಂತ ಹೇಳ್ತಾರೆ. ಸಗದ ನೀನು ನಿಂತಿದ್ದಿ, ಇದ್ರೂ ನೀನು ಸಂಸಾರದಲ್ಲಿ ಅಗದನಾಗಿ ನಿಂತಿ ನೋಡಿ. ಗದ ಅಂಬುದು ಸಗದ ಅಂತ ಬರುತ್ತೆ. ಆಮೇಲೆ ಅದನ್ನ ಹೇಳ್ತಾರ ಅಗದಾಮ್, ಅಗದಾಮ್ ಅಂತ ಹೇಳಿದ್ರೆ ಅದು ಏನ್ ಅಗದಾಮ್ ಅಂದ್ರೆ ಈ ಸಂಸಾರ ಅಂಬೋ ಒಂದು ರೋಗ ರುಜಿನ ಸಹಿತವಾಗಿರೋ ದುಃಖಮಯವಾಗಿ ಇರುವಂತದಕ್ಕೆ ಔಷಧ ರೂಪ. ಅಗದಾಮ್ ಅಂದ್ರೆ ಔಷಧ, ಭೇಷಜ ಅಂತ ಹೇಳ್ತೀವಲ್ಲ ಅದಕ್ಕೆ ಅಗದಾಮ್ ಅಂತ. ನೀನು ಗದೆಯಿಂದ ಇದ್ರೂ ಅಗದನಾಗಿದ್ದಿ ಅಂದ್ರೆ ನೀನು ದೇಶನ ರೋಗವನ್ನ ಹೋಗಲಾಡಿಸುವಂತ ಔಷಧ ರೂಪವಾಗೆ ನೀನು ನಿಂತಿದ್ದಿ, ಸಂಸಾರದ ರೋಗವನ್ನ ನಿವಾರಣೆ ಮಾಡ್ತಾ ಇದ್ದಿ. ಮತ್ತು ನೀನು ವಿಕ್ರಮ, ನೀನು ವಿಕ್ರಮ ಅಂದ್ರೆ ಇವಾಗ ನೋಡಿದ್ವಿ ಎಲ್ಲದಲ್ಲೂ ವಿಖ್ಯಾತನಾಗಿ, ಮೂರು ವೇದಗಳಲ್ಲಿ ವಿಖ್ಯಾತನಾಗಿದ್ದಾನೆ. ಆ ಒಂದು ಮೂರು ಕಡೆನು, ಮೂರು ಲೋಕದಲ್ಲಿ ಎಲ್ಲ ಏನೇನು ಮೂರು, ನಿಮ್ಗೆ ಮೂರು ಅವಸ್ಥೆಗಳು, ಮೂರು ಕಾಲ ಎಲ್ಲವೂ ಇಟ್ಟುಕೊಳ್ಳಿ. ಎಲ್ಲನ್ನು ಕಡೆನೂ ನೀನು ಪಾದವನ್ನ ಇಟ್ಟು ಎಲ್ಲಾ ಕಡೆನೂ ನಿನ್ನ ಪಾದ ಇದೆ. ಆದ ಕಾರಣದಿಂದ ನೀನು ತ್ರಿವಿಕ್ರಮ ಇದ್ರನು ನೀನು ಅವಿಕ್ರಮ ಆಗು ಅಂತ ಹೇಳ್ತಾರೆ. ಅದೇನು ಅವಿಕ್ರಮ ಆಗಬೇಕು ಅಂತ ಹೇಳ್ತಾರೆ. ಅವಿಕ್ರಮ ಅಂದ್ರೆ ಹೆಜ್ಜೆ ಇಡಬಾರ್ದು, ಹೆಜ್ಜೆ ಇಡದಂತೆ ಇರೋ, ಅಲ್ಲಿ ಹೆಜ್ಜೆ ಇಡದಂತೆ ಇರಬೇಕು. ಅಂದ್ರೆ ನಿನ್ನ ಪಾದ ನನ್ನ ಹೃದಯದಲ್ಲಿ ಬಂದು ನೆಲೆಸಿ ಬಿಟ್ಟಿದಲ್ಲ, ಆ ಹೃದಯದಲ್ಲಿ ನೀನಿಟ್ಟ ಪಾದವನ್ನ ಬೇರೆ ನೀನು ತೆಗಿಬೇಡ ಸ್ವಾಮಿ. ಅಲ್ಲಿ ಅವಿಕ್ರಮನ ಅಂದ್ರೆ ಕಾಲನ್ನ ಹೊರಗೆ ಇಡದೆ ಅಂದ್ರೆ ನನ್ನ ಹೃದಯದಲ್ಲೇ ಯಾವತ್ತೂ ನೀನು ಇರಬೇಕು ಎಂಬೋ ಒಂದು ಪ್ರಾರ್ಥನೆಯನ್ನ ಚಮತ್ಕಾರವಾಗ ಸಗದ ಅಗದ ಅಂತ ಹೇಳಿ, ವಿಕ್ರಮ ಅಂತ ಹೇಳಿ, ತ್ರಿವಿಕ್ರಮ ಅಂತ ಹೇಳಿ, ಅವಿಕ್ರಮ ಅಂತ ಹೀಗೆ ಚಮತ್ಕಾರವಾಗ ಹೇಳಿ ಅಲ್ಲಿ ಭವರೋಗಕ್ಕೆ ಈ ಮೂರು ಲೋಕದಲ್ಲಿಂದೂ ಭಗವಂತನೇ ಔಷಧ ರೂಪವಾಗಿ ಅವನು ಇದ್ದಾನೆ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ಹೇಳಿ ಪಶ್ಚಿಮ ಪ್ರಬಂಧದಲ್ಲಿ, ಪಶ್ಚಿಮ ಪ್ರಬಂಧ ಬಂದಾಗ ಅಲ್ಲಿ ತಿರುಕೋಯಲೂರ್ ಹತ್ರ ತ್ರಿವಿಕ್ರಮ ದೇವಸ್ಥಾನ ಇದೆ ಅಂತ. ಆ ದೇವಸ್ಥಾನವನ್ನ ಪಿನಾಕಿ ಕ್ಷೇತ್ರ, ಪಿನಾಕಿ ತೀರದಲ್ಲಿ ಇರುವಂತ ಆ ಕ್ಷೇತ್ರವನ್ನ ಇರುವಂತ ತ್ರಿವಿಕ್ರಮನನ್ನ ಹೇಳ್ತಾರೆ. ನಿನ್ನ ಆ ಒಂದು ನಿನ್ನ ಪರಾಕ್ರಮವನ್ನ ಯಾರಿಂದ ಹೇಳಲಿಕ್ಕೆ ಸಾಧ್ಯ, ನಿನ್ನ ಪರಾಕ್ರಮ ಹೇಳಲಿಕ್ಕೆ ಆ ಫಣಿ ಆ ಶೇಷಶಾಹಿ ಇದ್ದಾನಲ್ಲ ಅವನಿಂದ, ಸಹಸ್ರ ತಲೆ ಅಂದ್ರೆ ಅವನಿಗೆ ಎಷ್ಟು ನಾಳಿಗೆ ಇರಬೇಕು, ಅಷ್ಟು ನಾಳಿಗೆಯಿಂದಲೂ ಪೂರ್ತಿಯಾಗಿ ನಿನ್ನ ತ್ರಿವಿಕ್ರಮನನ್ನ ನೀನು ವ್ಯಾಪ್ತವಾದ ನಿನ್ನ ರೂಪವನ್ನ ವರ್ಣನೆ ಮಾಡ್ಲಿಕ್ಕೆ ಶಕ್ತಿಯೇ ಇಲ್ಲ ಅಂತ ಹೇಳಿದಾಗ ಉಳಿದವರಿಗೆ ಆ ಶಕ್ತಿ ಇದೆಯಾ ಇಲ್ಲವೇ ಇಲ್ಲ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ನೀನು ಬ್ರಹ್ಮಾಂಡದಲ್ಲಿ ಆ ವ್ಯಾಪ್ತ ರೂಪವನ್ನ ನೋಡ್ತಾರ, ಈ ತ್ರಿವಿಕ್ರಮ ರೂಪ ನೋಡಿದಿವಿಲ್ಲ, ಎಲ್ಲಾ ಕಡೆನು ವ್ಯಾಪ್ತವಾಗಿರುವಂತ ನಿನ್ನ ರೂಪ, ಆ ರೂಪ ಆ ರೂಪದಿಂದ ಏನು ಮಾಡಿದೆ ಅಂದ್ರೆ ಈ ಒಂದು ಬ್ರಹ್ಮಾಂಡ ಕಠಿಣವಾಗಿರುವಂತ ಈ ಬ್ರಹ್ಮಾಂಡ ಕರ್ಪರವನ್ನೇ ನೀನು ಒಡೆದು ಹಾಕಿಬಿಟ್ಟಿದ್ಯಾ ಅಂದ್ರೆ ಎಷ್ಟು ಕಠಿಣವಾದ ಆ ನಿನ್ನ ನಖ ಎಷ್ಟು ಕಠಿಣವಾಗಿರಬೇಕು ಅಂದ್ರೆ ಅದು ಕಠಿಣವಾಗಿಲ್ಲ ಅಂತ ಹೇಳ್ತಾರೆ, ಅದು ಎಷ್ಟು ಮೃದುವಾಗಿ ಕೋಮಳವಾಗಿ ದೀಪ್ತಮಾನವಾಗಿ ನಿನ್ನ ನಖ ಇರುತ್ತೆ. ಸೊ ಹೀಗೆ ವಿರುದ್ಧ ಗುಣ ನಿನ್ನಲ್ಲಿ ಭಗವಂತನಲ್ಲಿ ಈ ವಿರುದ್ಧ ಗುಣಗಳು ಭಗವಂತನಲ್ಲೇ ಅದು ಗುಣರೂಪವಾಗಿರುತ್ತೆ ಅಂತ ಇದನ್ನ ಇಲ್ಲಿ ಚಮತ್ಕಾರವಾಗಿ ಹೇಳಿ ಇದು ನಮಗೆ ನೀನು ನಿನ್ನ ಪಾದದ ಸ್ಮರಣೆಯಿಂದ ನಮಗೆ ಆ ಏನು ಬರಬೇಕು ಅಂದ್ರೆ ಜ್ಞಾನ ಭಕ್ತಿ ಮುಂತಾದೆಲ್ಲ ಈ ತ್ರಿವಿಕ್ರಮನನ್ನ ಸೇವೆ ಮಾಡುವ ಮೂಲಕವಾಗ ಮೂರು ಪಾದ ಅಂತಲ್ಲಿ ಹೇಳುವಾಗ ಇಲ್ಲಿ ಹೇಳ್ತಾರೆ ಏನು ಅಂದ್ರೆ ಶ್ರವಣ ಮನನ ಧ್ಯಾನ ಮೂರನ್ನು ನೀನು ತ್ರಿವಿಕ್ರಮನಾಗಿದ್ದು ಇದು ನಮಗೆ ಕೊಡಬೇಕು ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೊ ಹೀಗೆ ತ್ರಿವಿಕ್ರಮ ರೂಪವನ್ನ ವಾದಿರಾಜರು ಈ ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಸೊ ಇದು ನೆನಪು, ಇವು ಅವರು ಹೇಳಿದ್ದ ಈ ಮಾತುಗಳನ್ನ ನಾವು ಇಲ್ಲಿ ನೆನಪಿಟ್ಟುಕೋಬೇಕು. ಅದಕ್ಕೆ ಈ ಪರಿ ಚಿಂತಿಸುವ ತ್ರಿವಿಕ್ರಮನ ಪಾದ ಎಲ್ಲಿ ಹೊರಗಡೆ ಇಲ್ಲ, ನಮ್ಮ ದೇಹದಲ್ಲೇ ಚಿಂತನೆ ಮಾಡಬೇಕು. ಎಸ್ಪೆಷಲಿ ನಮ್ಮ ಕಿವಿಗಳು, ಆ ಕಿವಿ ಮೂಲಕವಾಗೇ ನಮ್ಗೆ ಎಲ್ಲ ಶ್ರವಣವೂ ಆಗಬೇಕು. ಅಲ್ಲಿ ತೀರ್ಥಾಭಿಮಾನಿ ದೇವತೆಗಳ ಮೂಲಕವಾಗಿ ಅವ್ರು ಮಾಡಿಸ್ತಾನ ಅಂತ ಅಲ್ಲಿ ಹೇಳಿದ್ದಾರೆ. ಇದನ್ನ ಇಟ್ಟುಕೊಂಡು ನೆಲಸಿಹರು ದಿಗ್ದೇವತೆಗಳಿಗೆ ಇಕ್ಕೆಲ ಕರ್ಣಂಗಳಲ್ಲಿ ಕರ್ಣಂಗಳಲ್ಲಿದ್ದಾರೆ, ತೀರ್ಥಗಳಿಗೆ ಮಾನಿಗಳಾದ ಸುರನದಿ ಮುಖ್ಯ ನಿರ್ಜರರು ಆ ದೇವತೆಗಳೂ ಇದ್ದಾರೆ, ದೇವತೆಗಳು ಗಂಗಾದೇವಿ ಮುಂತಾದವರು ಈ ಕಿವಿಯಲ್ಲಿ ಇದ್ದಾರೆ. ಎಲ್ಲಿ ಅಂದ್ರೆ ಬಲದ ಕಿವಿಯಲ್ಲಿ ಇರುತ್ತಿವರು, ಬಲದ ಕಿವಿಯಲ್ಲಿ ಇದ್ದಾರೆ ಅಂದ್ರೆ ಬಲದ ಕಿವಿಯಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಎರಡದ ಕಿವಿಯಲ್ಲಿ ಇಲ್ಲ ಅಂತ ಅರ್ಥ ಇಲ್ಲ. ಬಲದ ಕಿವಿ ವಿಶೇಷ, ಬಲದ ಕಿವಿಯಲ್ಲಿ ಇರುತ್ತಿಹರು ಬಾಂಬೊಳೆಯ ಜನಕ ತ್ರಿವಿಕ್ರಮನು ನಿರ್ಮಲಿರನ ಮಾಡುವನು ಈ ಪರಿ ಚಿಂತಿಸುವ ಜನರ ಅಂತ ಇಲ್ಲಿ ಹೇಳ್ತಾರೆ. ಅಂಬೊಳ್ಳಿ ಕೃಷ್ಣ ಅರ್ಪಣ ಮಾಡಿ.